ಹೊತ್ತನಾಡಿದ್ರು ಹೇಳೋದು ಎಫೆಕ್ಟ್ ಆಯ್ತು. ಹೊತ್ತನ ಹೇಳೋ ಹೇಳ್ತಾ ಕೇಳೋ ಕೇಳ್ತಾಯ್ತಂದ್ರೆ ಆಡಿಯನ್ಸ್ ಅಥವಾ ಪ್ರವಚನ ಕೇಳೋ ಕೂಡ ಅವರಿಗೆ ಅನುಕೂಲ ಇರೋದು ಹೇಳಿದ್ರೆ ಅದನ್ನ ಫಾಲೋ ಮಾಡ್ತಾರೆ.
ಈಗ ನೆನ್ಕೊಂಡು ಇದರಲ್ಲಿ ಒಂದು ಅಪೂರ್ಣತೆಯಿಂದ ಈ ಪ್ರಾಬ್ಲಮ್ ಅಂತ ನಾನು ಭಾವನೆ. ದೇರ್ ಇಸ್ ಸಮಥಿಂಗ್ ನಾಟ್ ಕಂಪ್ಲೀಟ್ ಹೇಳಿದ್ರು ಅಂದ್ರೆ ಒಂದ್ ಪೋರ್ಷನ್ ಹೇಳ್ಬಿಟ್ಟಿದ್ರೆ ಸೆಕೆಂಡ್ ಪೋರ್ಷನ್ ಕ್ವಶನ್ ಆಗಿ ಹೋಗ್ಬೋದು.
ಏನು ಇದಕ್ಕೆ ಕಾರಣ ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದು. ಫುಲ್ ಪೋರ್ಷನ್ ಗೊತ್ತಾಗಿಲ್ಲ, ಫುಲ್ ಪೋರ್ಷನ್ ಗೊತ್ತಾಗಿಲ್ಲ, ಅದಕ್ಕೆ ಈ ಪ್ರಾಬ್ಲಮ್. ಅಪ್ಪನಿಗೇನೆ ಫುಲ್ ಪೋರ್ಷನ್ ಗೊತ್ತಾಗಿದ್ರೆ ಮಗನಿಗೆ ಹೇಳ್ತಿಲ್ಲ ಅಲ್ವಾ. ಮಗ ಅಂದ ಏನಂತ, ದೇವರೇ ಮಾಡಿಸಿಲ್ಲ, ದೇವರೇ ಓದಿಸ್ತಾ ಇಲ್ಲ, ಏನ್ ಮಾಡಲಿ ಅಂತ. ಹೌದಾ? ಅದಕ್ಕೆ ಏನ್ ಹೇಳಬೇಕು ನೋಡು ಮಗು, ದೇವರೇ ಓದಿಸಿಲ್ಲ ಅಂಬುದು ಸತ್ಯ, ಆದರೆ ತನ್ನ ಖುಷಿ ಬಂದಂತೆ ದೇವರು ಇವನಿಂದ ಓದಿಸೋಣ ಅವನಿಂದ ಬೇಡ ಅಂತ ಮಾಡತಾ ಇಲ್ಲ. ಇನ್ನೇನು ಅಂದರೆ ನಿನ್ನ ಕರ್ಮಾನುಸಾರವೇ ಓದಿಸ್ತಾ ಇಲ್ಲ, ಅದಕ್ಕೆ ನಾನು ಓದ್ತಾ ಇಲ್ಲ, ನಿನ್ನ ಕೂತಿ ಪಾಪ ಕೂತಿದೆ ಅದಕ್ಕೆ ಓದಿಸ್ತಾ ಇಲ್ಲ. ಹೌದಾ? ಸರಿ, ಮುಂದೆ ಹೇಳ್ತಾರೆ ಏನಂತ ಹೇಳಬೇಕು. ಆ ಪಕ್ಕದ ಹುಡುಗ ಇದ್ದಾನಲ್ವಾ, ಅವನಲ್ಲಿ ದೇವರು ನಿಂತು ಓದಿಸ್ತಾ ಇದ್ದಾನೆ, ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನನ್ನ. ನೀನು ಓದದಿದ್ರೆ ಭಿಕ್ಷಾ ಬೇಡ ಬೇಕಾಗುತ್ತೆ ಅಲ್ಲ, ದೇವರೇ ಓದಿಸ್ತಾ ಇಲ್ಲ. ಆ ಓದಿಸದೇ ಇರುವ ದೇವರೇ ಶಾಸ್ತ್ರದ ಮೂಲಕ ನಿನಗೆ ಸಲಹೆಯನ್ನು ಕೊಡತಾ ಇದ್ದಾನೆ. ಒಂದು ಕಡೆ ನಿನ್ನ ಪಾಪಕರ್ಮಾನುಸಾರ ಓದಿಸ್ತಾ ಇಲ್ಲ, ಇನ್ನೊಂದು ಕಡೆ ದೊಡ್ಡವರ ಮೂಲಕ ಸಲಹೆ ಕೊಡ್ತಾ ಇದ್ದಾನೆ. ನೋಡು, ನಿನ್ನಲ್ಲಿ ಪಾಪಕರ್ಮ ಇದೆ, ಅದಕ್ಕೆ ನಾನು ಓದಿಸ್ತಾ ಇಲ್ಲ ಅಂತ ನಮ್ಮ ಮೂಲಕ ಹೇಳಿಸ್ತಾ ಇದ್ದಾನೆ. ಹೌದಾ? ಎಸ್, ಹೌದು, ಶಾಸ್ತ್ರ ಇದ್ದದ್ದೇ ಅದಕ್ಕೆ. ಏನಂತ, ಆ ಪಾಪಕರ್ಮ ಕಳ್ಕೊಳ್ಳಿಕ್ಕೆ ನನ್ನನ್ನ ನೆನೀ ಅಂದ್ರು. ಅದಕ್ಕೆ ದೇವರ ಸ್ಮರಣೆ ಮಾಡಪ್ಪ, ಚೆನ್ನಾಗಿ ನಿನಗೆ ಓದ್ಕೊಳ್ಳಿಕ್ಕಾಗುತ್ತೆ, ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ನೀನು ಭಿಕ್ಷಾ ಬೇಡುವಾಗ ದೇವರ ಮೇಲೆ ದೇವರಿಂದಾಗಿ ನಾನು ಭಿಕ್ಷಾ ಬೇಡತಾ ಇದ್ದೇನೆ ಅಂತ ಹೇಳಲಿಕ್ಕಿಲ್ಲ ಅಂತ ಸರಿಯಾಗಿ ಇಂಜೆಕ್ಟ್ ಮಾಡಿದರೆ ಆ ಹುಡುಗ ಮತ್ತು ನಾನು ಓದಲ್ಲ ಎಂಬ ಸೋಮಾರಿತನಕ್ಕೆ ಈ ಒಂದು ಮುಸುಗು ಹಾಕಿ ಹೇಳಲ್ಲ. ಏನು ಎಂಥ ಪ್ರಶ್ನೆ ನೋಡಿ, ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ಜೀವ ಬದುಕಿ ಪ್ರಯೋಜನವೇನು ಅಂತ ಅಲ್ವಾ ನೀವು ಕರೆಕ್ಟ್ ಕರೆಕ್ಟ್ ಆಗಿ ಕರೆಕ್ಟ್ ಬಡ್ಸ. ಜೀವನಿಗೆ ಏನು ಮಾಡ್ಲಿಕ್ಕಾಗಲ್ಲ ಅನ್ನೋದಾದ್ರೆ ಯಾಕಿರ್ಬೇಕಿಲ್ಲ? ಅದಕ್ಕಂದ್ರು ಮಗ ಪ್ಯಾರಾಲಿಸಿಸ್ ಪೇಷಂಟ್, ಡಾಕ್ಟರ್ ಹೇಳಿದ್ರು ಕದಲಿಕ್ಕೇ ಇಲ್ಲ, ಏನು ಲೈಫ್ ಲಾಂಗ್ ಏನು ಕದಲಿಕ್ಕಿಲ್ಲ. ಅದಕ್ಕೆ ಮಗ ಅಂದ, ನಾನ್ಯಾಕ್ ಬದುಕಿರ್ಬೇಕಿಲ್ಲ? ಅಪ್ಪ ಅಂದ, ಏ ಯಾಕೋ ಹಾಗೆ ಹೇಳ್ತೀಯ, ಅಲ್ಲ ಕೈ ಕದಲಲ್ಲ, ಕಾಲು ಕದಲಲ್ಲ, ಏನೂ ಇಲ್ಲ, ಹೇಗಿರ್ಲಿ ಅಂದ್ರೆ ನಾನಿದ್ದೇನೆ ನಿನಗೆ, ನಿನ್ನ ಕೈಯಿಂದ ಮಾಡುವ ಕೆಲಸ ನಾ ಮಾಡ್ತೇನೆ, ಕಾಲಿಂದ ಮಾಡುವ ಕೆಲಸ ನಾ ಮಾಡಿಸ್ತೇನೆ ನಿನಗೆ. ಎಲ್ಲ ಮಾಡಿಸುವಾಗ ಇಲ್ಲಿ ಎಲ್ಲಿ ಬರ್ತಾ ಇದೆ, ನನ್ನ ಕೈಯಿಂದ ನಾ ಮಾಡಿದರೇನೆ ಬದುಕಿದ ಸಾರ್ಥಕ್ಯ ಅಂತ ಕಲ್ಪನೆ ಕೂತಿದೆಯಲ್ಲ, ಅದನ್ನ ಪ್ಲಕ್ ಔಟ್ ಮಾಡಬೇಕು. ಏನು, ದೇವರು ನಮ್ಮಿಂದ ಮಾಡಿಸಿದರೂ ಬದುಕಿನ ಸಾರ್ಥಕ್ಯ ಅಲ್ಲೇ ಅಹಂ, ಅದೇ ಟ್ಯಾಪ್ ಒಳಗೆ ಕೊರಿತಾ ಇರುತ್ತೆ. ನಂದು ನಾ ಮಾಡಿದರೇನೆ ಬದುಕಿದಂತೆ, ದೇವರು ಮಾಡಿಸಿದ್ರೆ ಆಗಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಇಲ್ಲದೆ ನಂದು ನಾನೇ ಮಾಡ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಬದುಕಿ ಫಲವೇ. ಅದಕ್ಕಂದ್ರು ಫಲ ಪಡೆಯಲಿಕ್ಕೆ ಮಧ್ವಾಚಾರ ರಿವರ್ಸ್ ಆಗಿ ಬರುತ್ತಾರೆ, ನಿನ್ನ ಫಲ ಪಡೆಯಲಿಕ್ಕೆ ನೀನೇ ಮಾಡಿದರೇನು, ಇನ್ನೊಬ್ಬರು ನಿನ್ನಿಂದ ಮಾಡಿಸಿದ್ರೇನು, ಈ ಜನ್ಮಕ್ ಬಂದೀಯ, ನಿನಗೆ ಏನು ಸ್ವಾತಂತ್ರ್ಯವಿಲ್ಲ. ಹೌದಾ? ಆದರೆ ನಿನಗೆ ಬೇಕಾಗಿದ್ದು ಕೊಡೋ ನಾಥ ಒಬ್ಬರಿದ್ದಾಗ ನಿನಗೇನಯ್ಯ ರೋಗ ಕಷ್ಟ, ಅವನು ಪಡ್ತಾ ಇದ್ದಾನೆ, ನೀ ಪಡೋ ಕಷ್ಟ ಅವನು ಪಡ್ತಾ ಇದ್ದಾನೆ, ನಿನ್ನಿಂದೆಲ್ಲ ಮಾಡಿಸ್ತಾ ಇದ್ದಾನೆ, ಬಾಯಲ್ಲಿ ತಂದ ಅಂತ ಇದ್ದಾನೆ, ನಿಂಗೇನ್ ಪ್ರಾಬ್ಲಮ್? ಒಂದೇ ಈ ಜೀವೋ ಏನಂತಾರೆ, ಈಗೋ ಈಗೋ ಪ್ರಾಬ್ಲಮ್ ಏನು, ನಂದು ನಾನೇ ಮಾಡ್ಕೋಬೇಕು, ಇನ್ನೊಬ್ರು ಮಾಡಿದ್ರೆ ಬದುಕಿದಂತೆ ಅಲ್ಲ ಅನ್ನುವವರಿಗೆ ಹೌದಾ? ಅದೇ ಈಗೋ 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 ನೋಡಿ ಎಷ್ಟು ಜನ ಬಂತು, ನಮ್ದು ನಾವು ಮಾಡ್ಕೊಂಡಾಗಲೇ ಜೀವನ ಎಕ್ಸಿಸ್ಟೆನ್ಸ್ ಏನು ಅಂತ, ಎಕ್ಸಿಸ್ಟೆನ್ಸ್ ಅಂದ್ರೆ ನಂದು ನಾನೇ ಮಾಡ್ಕೊಂಡ್ರೇನೆ ಎಕ್ಸಿಸ್ಟೆನ್ಸ್ ಇದ್ದಂತೆ ಅಂತ ನಮ್ಮ ತಲೆಗೆ ಎಷ್ಟು ಒಳಗೆ ಕೂತಿದೆ ಅಲ್ವಾ, ಅದು ಒಳಗೊಳಗೆ ಒಳಗೊಳಗೆ ಕೊರೀತಾ ಇರುತ್ತೆ. ದೇವರು ಮಾಡಿಸ್ತಾ ಇದ್ದಾನೆ ಅನ್ನೋದು ಒಪ್ಪಲಿಕ್ಕೆ ಬಿಡೋದೇ ಇಲ್ಲ, ದೆವ್ವ ತರ ಕಾಟ ಕಾಡಿಸ್ತಾ ಇರುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನ ಪ್ರಶ್ನೆ ಮುಂದಕ್ಕೆ ಹೋಗೋಣ. ಮುಂದೆ ಹೇಳ್ತಾ ಇದ್ದಾರೆ, ಯದ್ವಾ ಭಗವತಃ ಏವ ಕರ್ತೃತ್ವೇ ಕರ್ಮಲೇಪ ಸ್ಯಾತ್ ಇತ್ಯತಃ ಆಹಾ. ಇಲ್ಲಿ ಹೇಳ್ತಾರೆ, ಹೌದಾ ಜೀವನಿಗೆ ಸ್ವಾತಂತ್ರ್ಯವಿಲ್ಲವ, ಎಲ್ಲ ದೇವರೇ ಮಾಡೋದ ಶಬ್ದ, ದೇವರೇ ಮಾಡೋದು, ದೇವರೇ ಮಾಡಿಸೋದು, ವ್ಯತ್ಯಾಸ ಇದೆಯಾ ಇಲ್ವಾ? ಎಲ್ಲಿ ವ್ಯತ್ಯಾಸ ಇದೆಯಾ ಇಲ್ವಾ? ಅವನೇ ಮಾಡೋದು ಬೇರೆ, ಅವ ಇನ್ನೊಬ್ಬರಿಂದ ಮಾಡಿಸೋದು ಬೇರೆ. ಅವಾಗಂದ್ರು ದೇವರೇ ಮಾಡೋದಾದರೆ ಕರ್ಮಫಲ ದೇವರಿಗೇನೆ ಹೋಗುತ್ತೆ, ದೇವರೇ ಮಾಡುತ್ತಾ ಇಲ್ಲ, ದೇವರು ನಮ್ಮಿಂದ ಮಾಡಿಸ್ತಾನಾದ್ದರಿಂದ ಕರ್ಮಫಲ ನಮಗೆ ಬರ, ಅದನ್ನೇ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ನಾದತ್ತೆ ಕಸಚಿತ್ ಪಾಪಂ ಎಂಬ ಕಡೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸ್ವತಂತ್ರ ಈಶ್ವರ ವಿಭುತ್ವಾದೇವ ಕಸಚಿತ್ ಕರ್ಮಣ ಸಕಾಶಾತ್ ಪಾಪಂ ಸುಕೃತಂ ವಾ ನಾದತ್ತೆ. ಯಾವುದೇ ಕರ್ಮ ದೇವ ಜೀವನೊಳಗೆ ನಿಂತು ಯಾವುದೇ ಕರ್ಮ ತಾನು ಮಾಡಿಸಿದರೂ ತಾ ಮಾಡಿದರೂ ಅವನಿಗೆ ಪಾಪವೂ ಅಂಟಲ್ಲ ಪುಣ್ಯವೂ ಅಂಟಲ್ಲ, ಕರ್ಮದ ಲೇಪ ದೇವರಿಗೆ ಇಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಮುಂದೆ ನಾನು ಪ್ರಶ್ನೆ ಮಾಡಿಕೊಡ್ತಾರೆ, ಏವಂ ಸರ್ವತ್ರ ಸ್ಥಿತ್ವ ಸ್ವಾತಂತ್ರ್ಯೇಣ ಕರ್ತ ಈಶ್ವರೋ ಅಸ್ತಿತಿ ಚೇತ್ ಕಥಂ ನ ದೃಶ್ಯತೆ. ಎಲ್ಲಾ ಕಡೆ ಇದ್ದುಕೊಂಡು ಎಲ್ಲರಲ್ಲಿ ನಿಂತು ಮಾಡಿಸುವ ಸ್ವತಂತ್ರನಾದ ಭಗವಂತನಿದ್ದಾನೆ ಅಂತಾದ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ತೋರಿಸ್ರಿ ದೇವರಿದ್ರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತೇನ ಅಂದ್ರೆ ಹೇಳುತ್ತಾರೆ, ಅಜ್ಞಾನೇನ ವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವ. ಅಜ್ಞೇನ ಅಜ್ಞಾನೇನ ಆವೃತ ಬುದ್ಧಿತ್ವೇನ, ನಮ್ಮ ಬುದ್ಧಿಯನ್ನು ಅಜ್ಞಾನ ಆವರಣ ಹಾಕಿದೆ, ಆದ್ದರಿಂದ ಭಗವಂತಂ ನ ಜಾನಂತಿ, ದೇವರನ್ನ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆ ಅಜ್ಞಾನದ ಆವರಣ ಬುದ್ಧಿಯನ್ನು ಬಿಟ್ಟು ಹೋದರೆ ದೇವನನ್ನು ಕಣ್ಣಿಗೆ ಕಾಣತಾನೆ. ದೇವ ಕಾಣಲಿಕ್ಕೆ ಅಡ್ಡಿಯಾಗಿ ನಮ್ಮದೇ ಪಾಪ, ನಮ್ಮದೇ ಅಜ್ಞಾನ ಕೂತಿದೆ. ಅವಾಗ ಹೇಳ್ತಾರೆ, ಹಾಗಾದರೆ ಅವನ ದರ್ಶನ ಆಗಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಉತ್ತರ ಕೊಡ್ತಾರೆ, ಜ್ಞಾನೇನತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ಮತ್ಪರಂ. ಇದನ್ನ ಹೇಳ್ತಾ ಇದ್ದಾರೆ. ಹ ಜ್ಞಾನಸ್ಯ ಅಜ್ಞಾನಾವೃತತ್ವೇ ರಾಯರು ತತ್ಪರನ್ನೇ ಹೇಳಿದ್ರು, ತತ್ಪರನ್ನೇ ಹೇಳಿದ್ರು. ನಾನು ಜ್ಞಾನಸ್ಯ ಅಜ್ಞಾನಾವೃತತ್ವೇ ತೇನ ಅಜ್ಞಾನ ನಾಶ ಅಯೋಗಾತ್ ವಿನಾಶಾಂತಕಸ್ಯ ವಿನಾಶಕ ಅಂತರಸ್ಯ ಚ ಅಭಾವಾತ್ ಜ್ಞಾನಾರ್ಥಯೋ ಯೋಗ ಸನ್ಯಾಸಯೋ ವೈಯಕ್ಯಂ. ಇದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಜ್ಞಾನ, ನಮ್ಮ ಜ್ಞಾನ ಅಜ್ಞಾನದಿಂದ ಆವೃತ ಆಗಿದೆ ಅಂತ ಹೇಳಿದರೆ ಆ ಅಜ್ಞಾನವನ್ನ ನಾಶ ಮಾಡಬೇಕಾಗಿದ್ದೇ ಜ್ಞಾನ. ಆದ್ದರಿಂದ ಇನ್ನು ಬೇರೆ ಜ್ಞಾನ ಎಲ್ಲಿದೆ? ಇರೋದು ಒಂದು ಜ್ಞಾನ, ಜೀವನ ಸ್ವರೂಪದಲ್ಲಿರುವ ಜ್ಞಾನ, ಅದು ಅಜ್ಞಾನದಿಂದ ಆವೃತ ಆಗಿದೆ. ಅಂಥ ಕಾಲಕ್ಕೆ ಅಜ್ಞಾನಕ್ಕೆ ಶತ್ರು ಯಾವುದು? ಜ್ಞಾನ. ಅದೇ ಅಜ್ಞಾನವನ್ನು ಏನು ಮಾಡುತ್ತಾ ಇಲ್ಲ. ಅಂಥ ಕಾಲಕ್ಕೆ ಈ ಸುತ್ತಿರುವ ಅಜ್ಞಾನವನ್ನ ನಾಶ ಮಾಡೋದು ಇನ್ನೊಂದು ಯಾವುದಿದೆ? ಯಾವುದೂ ಇಲ್ಲ. ಆದ್ದರಿಂದ ನೀವು ಹೇಳಿದ ಮುಕ್ತಿ ಬರಲ್ಲ. ಆಳಕ್ಕೆ ಹೋಗ್ತಾ ಇದೆ ಸಬ್ಜೆಕ್ಟ್ ಸ್ವಲ್ಪ ಹೇಳಿ ಅಲ್ಲ, ಇದು ಅರ್ಥ ಆಯ್ತಾ? ಹೇಳಿದ್ದು ಅರ್ಥ ಆಯ್ತಾ? ವಿಷಯ ಅರ್ಥ ಆಯ್ತಾ? ಅರ್ಥವೇ ಆಗಿಲ್ಲ. ನಮ್ಮೊಳಗೆ ಜ್ಞಾನವಿದೆ, ಅಜ್ಞಾನೇನ ಆವೃತಂ ಜ್ಞಾನ. ಜೀವನ ಸ್ವರೂಪ ದೇಹದಲ್ಲೇ ಜ್ಞಾನವಿದೆ, ಅದರ ಸುತ್ತು ಅಜ್ಞಾನವಿದೆ. ಲಿಂಗದೇ ಅಲ್ಲ, ಅಜ್ಞಾನವಿದೆ. ಅದಕ್ಕಂದ್ರೂ ಆ ಅಜ್ಞಾನವನ್ನ ನಾಶ ಮಾಡೋದು ಯಾವುದು? ಜ್ಞಾನ. ಒಳಗಿರೋ ಜ್ಞಾನವೇ ಅದೇ ಅಜ್ಞಾನವನ್ನು ನಾಶ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಜ್ಞಾನವೇ, ಸ್ವರೂಪದಲ್ಲಿರುವ ಜ್ಞಾನವೇ ತನ್ನ ಶತ್ರುವಾದ ಅಜ್ಞಾನದ ಪೊರೆಯನ್ನು ನಾಶ ಮಾಡಲಿಕ್ಕೆ ಸಮರ್ಥ ಆಗ್ತಾ ಇಲ್ಲ. ಬೇರೊಂದು ಜ್ಞಾನ ಎಲ್ಲಿದೆ? ಆದ್ದರಿಂದ ನಿಮ್ಮ ಈ ಪ್ರವಚನ ವೇಸ್ಟ್. ಇಷ್ಟೇ ಕ್ವಶ್ಚನ್. ಎಷ್ಟು ಚೆನ್ನಾಗಿದೆ ಅಲ್ಲ, ಎಂತೆಂಥ ಕ್ವಶನ್ಸ್ ಹಾಕ್ತಾರೆ. ಅದಕ್ಕೆ ಜಯತೀರ್ಥರು ಸುಧಾಗರು ತುಂಬ ಸುಂದರವಾಗಿ ಹೇಳ್ತಾ ಇರ್ತಾರೆ. ಈ ಅದ್ವೈತಿಗಳು ಬೇರೆ ಬೇರೆ ಒಂದ್ಸರಿ ವಾಕ್ಯಾರ್ಥ ಮಾಡುವಾಗ ಹೇಳ್ತಿರ್ತಾರೆ. ಅವರು ವಾಕ್ಯಾರ್ಥ ಮಾಡ್ಲಿಕ್ಕೆ ಬಂದರೆ ಅವ್ರು ಸರಿ ಹೇಳ್ತಾರೆ, ಅಲ್ಲಯ್ಯ ನನ್ನ ಸರಿ ವಾಕ್ಯಾರ್ಥ ಮಾಡ್ಲಿಕ್ಕೆ ಮೊದಲು ನಿನ್ನ ಮತ ಏನು ನೀ ಸರಿಯಾಗಿ ಕೇಳ್ಕೊ. ಅದಕ್ಕಂತಾರೆ ಪ್ರಶ್ನೆ ಮಾಡಿದೆಯಲ್ಲ, ಹಾಗಲ್ಲ ಪ್ರಶ್ನೆ ಮಾಡೋದು, ಹೀಗ್ ಮಾಡಬೇಕು ನೋಡೋದು, ಪ್ರಶ್ನೆ ಮಾಡೋದು ಹೇಳ್ಕೊಡ್ತಾರೆ ಅವನಿಗೆ. ಪ್ರಶ್ನೆ ಹೀಗ್ ಮಾಡ್ಬೇಕು, ಅದಕ್ಕೆ ಗೊತ್ತಾರೆ ಹೀಗ್ ಕೊಡ್ಬೇಕು ನೋಡು. ಅವನ್ನ ಹಚ್ಕೊಂತಾನೆ, ಛೇ ನನ್ನ ಬರುತ್ತೆ, ನನ್ನ ಮತವೇ ನನ್ ಗೊತ್ತಾಗಿಲ್ಲ. ಅದಕ್ಕೆ ಹೇಳ್ತಾನೆ ಪಕ್ಷಧರ ಮಿಶ್ರ ಹೇಳ್ತಾನೆ, ಶ್ರೀಪಾದರಾಜರ ಹತ್ರ ಬಂದು ಉತ್ತರಾದ ಕಡೆ ಪಂಡಿತ ಶ್ರೀಪಾದರಾಜರ ದರ್ಶನಕ್ಕೆ ಬರ್ತಾನೆ. ನವೀನ ನ್ಯಾಯದಲ್ಲಿ ತಲಸ್ಪರ್ಶ ಜ್ಞಾನ, ಮಹಾಪಂಡಿತ ಎಲ್ಲರನ್ನ ಗೆದ್ದವ ಅಂತ ಕೀರ್ತಿ ಪರೋದೇ ಪಾಲಕೆಯಲ್ಲಿ ಮೆರವಣಿಗೆ. ಏನು ಅಂಥ ಅದ್ಭುತವಾಗಿ ಬರ್ತಾ ಇದ್ದಾನೆ. ಬಂದವ ಶ್ರೀಪಾದರಾದರತ್ತೆ ಬಂದಿದ್ದೇನೆ ಅಂತ ತಿಳಿಸಿದ. ಶ್ರೀಪಾದರಾದ ಅಂದುಕೊಂಡಂತೆ, ಅಂದ್ರೆ ಮೇಲ್ ನೋಡಿ ಅವ್ರಿಗೆ ಗೊತ್ತಿಲ್ವ ಜ್ಞಾನಿಗಳು ಬಂದರಂತೆ, ಏನಪ್ಪ ಯಾಕೆ ಬಂದಿದ್ದೀಯ? ವಾಕ್ಯಾರ್ಥವು ಇಲ್ಲ ಸ್ವಾಮಿ, ವಾಕ್ಯಾರ್ಥ ಮುಗೀತು. ಎಲ್ಲಿ ಮುಗೀತು? ನಿಮ್ಮ ಶಿಷ್ಯ ವ್ಯಾಸರಾಯ ವ್ಯಾಸರಾಜರತ್ರ ಏನು ವಾಕ್ಯಾರ್ಥ ಮಾಡಿದ್ದೆ, ಸೋತು ಸುಣ್ಣಾಗಿದ್ದೇನೆ. ಹೌದಾ? ಯಾಕೆ ಏನಾಯಿತು ಅಂದ್ರೆ, ಯದಧೀತಂ ತದಧೀತಂ, ನಾನು ಏನೇನು ಅಧ್ಯಯನ ಮಾಡಿದ್ದೇನೆ ಅದೆಲ್ಲ ಅಧ್ಯಯನ ಮಾಡಿದ್ದಾನೆ. ಅನಧೀತಂ ತದತ್ಯಧೀತಂ, ನಾನು ಏನು ಜನ್ಮದಲ್ಲಿ ಓದಿಲ್ಲ ಅವೆಲ್ಲ ಓದಿ ಕೂತಿದ್ದಾನೆ ಮಹಾರಾಯ. ಆದ್ದರಿಂದ ಅವರಿಂದ ನಾ ಸೋತೆ. ಸೋತ ಮೇಲೆ ಇವರೇ ಹೇಗಿದ್ರೆ ಇವರ ಗುರುಗಳು ಹೇಗಿರಬೇಕು ಅಂತ ನಿಮ್ಮನ್ನು ನೋಡ್ಲಿಕ್ಕೆ ಬಂದೆ ಅಂತಾರೆ. ಅಂಥ ಒಂದು ಪಡೆ ನಮ್ಮ ಮಧ್ವಾಚಾರ್ಯ ತಯಾರು ಮಾಡಿದ್ದು. ಸರಿ, ಇನ್ನ ಏನು ಪ್ರಶ್ನೆ ಬಂತು? ನೀವು ಇಲ್ಲೇ ಇದ್ದೀರಾ? ಹೊರಗಿದ್ದೀರಾ? ಸರಿ 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 ಸರಿ. ಹೌದು ಹೌದು ಹೌದು, ಯಾ ಅಲ್ಲ, ನನಗೆ ಕ್ಲಾರಿಟಿ ಸ್ವಲ್ಪ ಬರ್ತಾ ಇಲ್ಲ ಕೊನೆಗೆ. ದೇವರೇ ಮಾಡಿಸ್ತಾ ಇದ್ದಾನೆ, ಅಲ್ಲಿವರೆಗೆ ಅರ್ಥ ಆಯ್ತು. ಹೌದು, ಇಲ್ಲ ಮಾಡಿಸ್ತಾ ಇದ್ದಾನೆ. ಅದಕ್ಕಂದ್ರು ಅದಕ್ಕೆ ಒಂದು ನಿಮಿಷ, ನಿಮ್ಮ ಉಸಿರಾಟ ದೇವರೇ ಆಡಿಸ್ಬೇಕಾ ಯಾರು ಆಡಿಸ್ಬೇಕು? ಮತ್ತೆ ಮಾಡಿಸ್ತಾನೋ ಇಲ್ಲೋ ಅಲ್ವಾ? ಅದೇ ಥರ ಹೇಗೆ ಭಗವಂತ ಈ ಉಸಿರಾಟ ಮೊದಲಾದ ಸಕಲ ಕರ್ಮವನ್ನು ನಾನು ಅಪ್ಲಿಕೇಶನ್ ಹಾಕದೇನೆ, ಇವೆಲ್ಲ ನೀವು ಅಪ್ಲಿಕೇಶನ್ ಹಾಕಿದಕ್ಕೆ ಮಾಡಿಸ್ತಾ ಇದ್ದಾನ? ಇಲ್ಲಲ್ಲ, ಇದು ಮಾಡಿಸಿದ ಮೇಲೆ ನಿಮ್ಗೆ ಗೊತ್ತಾಯ್ತು. ಅಪ್ಲಿಕೇಶನ್ ಹಾಕದೇನೆ ಸಕಲ ಕರ್ಮ ನನ್ನಿಂದ ಮಾಡಿಸುವ ದೇವರೇ ನನ್ನಿಂದ ಪ್ರಾರ್ಥನೆಯನ್ನು ಮಾಡಿಸ್ತಾನೆ, ಇದನ್ನು ದೇವರೇ ಹೇಳಿದ್ದಾರೆ. ಹೌದು, ಹೋಗಲ್ಲ ಅರ್ಥ ಆಗಿಲ್ಲ. ಜೀವನ ಸ್ವಭಾವ ಸಾತ್ವಿಕವಾಗಿದ್ರೆ ದೇವ ಅವನಿಂದ ಪ್ರಾರ್ಥನೆ ಮಾಡಿಯೇ ಮಾಡಿಸ್ತಾನೆ. ಯಾಕೆ? ಆ ಪ್ರಾರ್ಥನೆ ಅವನ ಸ್ವಭಾವದಲ್ಲೇ ಇರುತ್ತೆ. ಹೇಗೆ ಉಸಿರಾಟ ನಾನಾ ಕರ್ಮಗಳು ಏನು ಅವನ ಸ್ವಭಾವಾನುಸಾರವೇ ಮಾಡಿಸ್ತಾ ಇದ್ದಾನೆ ಅವನ ಕರ್ಮಾನುಸಾರ, ಆ ಪ್ರಾರ್ಥನೆಯು ಅವನ ಸ್ವಭಾವದಲ್ಲಿ ಸೇರಿದ್ದರಿಂದ ದೇವರು ಮಾಡಿಸಿಯೇ ಮಾಡಿಸ್ತಾನೆ. ಆ ಜೀವನಿಗೆ ತನ್ನ ಸ್ವಭಾವ ಏನು ಅಂದರೆ ಅದಕ್ಕೆ ಭಗವಂತನ ಶರಣಾಗತನಾಗಬೇಕು. ಸ್ವಾಮಿ ನನ್ನ ಸ್ವಭಾವ ಏನು ಅಂತ ದೇವರನ್ನು ಕೇಳಬೇಕು, ಅಥವಾ ಜ್ಞಾನಿಗಳತ್ರ ಸೇವಾ ಮಾಡಬೇಕು. ತುಂಬ ಜನ ಮಾಡಿದ್ದಾರೆ. ನಾನು ಏನು ರಾಜಸನ ತಾಮಸನ ಯಾರು, ನಾ ಮಾಡೋದಕ್ಕೆ ಫಲ ಬರ್ತಾ ಇದೆಯಾ ಇಲ್ಲವ ಅಂದರೆ ನೀನಿಂಥವನು ಅಂತ ಸ್ಪಷ್ಟ ರಾಯರು ಉತ್ತರ ಕೊಟ್ಟಿದ್ದಾರೆ ಅನೇಕ ಜನಕ್ಕೆ. ಅದು ಅಪರೋಕ್ಷ ಜ್ಞಾನ ಅಲ್ಲ, ಅಪರೋಕ್ಷ ಜ್ಞಾನ ಅಲ್ಲ. ಸ್ವರೂಪ ಅಂದ್ರೆ ಏನು? ನೀ ಸಾತ್ವಿಕನ ರಾಜಸನ ತಾಮಸನ ಅಂತ ತಿಳ್ಕೊಳ್ಳೋದು ಅದು ಸ್ವರೂಪ ಜ್ಞಾನ ಆಯ್ತ? ಸಾತ್ವಿಕ ಅಂತ ಗೊತ್ತಾಯ್ತು ಅಷ್ಟೇ, ಸ್ವರೂಪ ಮೂರ್ತಿ ಹೇಳಿದ್ರು ಇಲ್ಲ. ಸರಿಯಾ, ಮುಂದಕ್ಕೆ ಬಂದ್ರೆ ಏನು ಪ್ರಶ್ನೆ ಉಳಿಯಿತು?
ಇಚ್ಛೆ ಪ್ರಯತ್ನ ಆಮೇಲೆ ಸಂಸ್ಕಾರ, ಈ ಮೂರುದಿಂದ ಏನಾದರೂ ನಿಮಗೆ ಜೀವಕ್ಕೆ ಪ್ರಯತ್ನ ಪಡೋದಕ್ಕೆ ದೇವರಿಂದ ಪ್ರೇರಣೆ ಆಗೋದಕ್ಕೆ ಅವಕಾಶ ಇಲ್ಲ?
ಖಂಡಿತ ಇದೆ. ಒಂದು ಕರ್ಮ ಜೀವನಿಂದ ಆಗಬೇಕಾದರೆ ಅವನ ಅನಾದಿ ಕರ್ಮ, ಅವನ ಸ್ವಭಾವ, ಅವನ ಪ್ರಯತ್ನ ರೂಪ ಧರ್ಮ ಕಾರಣ. ಅದರಲ್ಲಿ ಭಗವಂತ ನಿಂತು ಮಾಡಿಸ್ತಾನೆ. ಸರಿ, ಈ ಜ್ಞಾನವೇ ಅಜ್ಞಾನದಿಂದ ಆವೃತ ಅಂತ ಆದ ಮೇಲೆ ಅಜ್ಞಾನಕ್ಕೆ ಶತ್ರು ಯಾವುದು? ಜ್ಞಾನ. ಅದೇ ತನ್ನ ಕೆಲಸ ಮಾಡುತ್ತಾ ಇಲ್ಲ ಅಂತ ಕಾಲಕ್ಕೆ ಈ ಅಜ್ಞಾನ ನಮಗೆ ಬಿಡಲ್ಲ. ಮತ್ತೆ ಈ ಪ್ರವಚನದಲ್ಲಿ ಯಾಕೆ ಅಂತ ಪ್ರಶ್ನೆ ಬಂದಾಗ ಹೇಳ್ತಾರೆ, ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ. ಯಾರಿಗೆ ಜ್ಞಾನದಿಂದ ಅಜ್ಞಾನ ನಾಶ ಆಗುತ್ತೋ ಅಂಥವರಿಗೆ ಆದಿತ್ಯನಂತೆ ಜ್ಞಾನ ಹೊಳೆಯುತ್ತೆ. ಅವಾಗ ಅರ್ಥ ಆಯ್ತಲ್ಲ, ಹೊರಗಿನ ಜ್ಞಾನ ಒಳಗಿನ ಜ್ಞಾನ ಅಂತ ಎರಡಿದೆ. ಯಾವುದು? ಶಾಸ್ತ್ರದಿಂದ ಹುಟ್ಟಿದ ಜ್ಞಾನ, ಇವೆಲ್ಲ ಹೊರಗಿನ ಜ್ಞಾನ. ಅದರನ್ನ ವೃತ್ತಿ ಜ್ಞಾನ ಅಂತಾರೆ. ಅಂದರೆ ಹೊರಗಿನ ಜಡವಾದ ಮನಸ್ಸಿನಿಂದ ಹುಟ್ಟಿ ಬಂದ ಜ್ಞಾನ. ಈ ಜ್ಞಾನದಿಂದ ಹೊರಗಿನ ಅಜ್ಞಾನ ಹೋಗಿಬಿಟ್ಟರೆ ಒಳಗಿನ ಜ್ಞಾನ ಪ್ರಕಾಶ ಆಗುತ್ತೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಅದನ್ನೇ ರಾಯರು ತಮ್ಮ ಪಂಕ್ತಿಯಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ದ್ವಿವಿಧಂ ಹಿ ಜ್ಞಾನ, ದ್ವಿವಿಧಂ ಜ್ಞಾನಂ ಅಂದಿಲ್ಲ, ದ್ವಿವಿಧಂ ಹಿ ಜ್ಞಾನ. ಎರಡೇ ರೀತಿ ಜ್ಞಾನ. ಯಾವುದು? ಸ್ವರೂಪಂ ವೃತ್ತಿರೂಪಂ ಚ. ಸ್ವರೂಪದ ಜ್ಞಾನ, ವೃತ್ತಿರೂಪದ ಜ್ಞಾನ ಅಂತ ಎರಡು ರೀತಿ ಆಗಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯದ್ಯಪಿ ಸ್ವರೂಪ ಜ್ಞಾನಂ ಅಜ್ಞಾನ ಆವೃತಂ ನ ಅಜ್ಞಾನ ನಾಶಕ. ಸ್ವರೂಪ ಜ್ಞಾನ ಅಜ್ಞಾನದಿಂದ ಆವೃತ ಆಗಿದೆ, ಆದರೂ ಅದು ಈ ಅಜ್ಞಾನವನ್ನ ನಾಶ ಮಾಡತಾ ಇಲ್ಲ. ತಥಾಪಿ ಆತ್ಮನಃ ಭಗವತಃ ಜ್ಞಾನೇನ, ಅಂದರೆ ಪರೋಕ್ಷ ವೃತ್ತಿ ಜ್ಞಾನೇನ, ಭಗವಂತನ ಕುರುತಾದ, ಅಂದರೆ ಒಳಗಿರತಕ್ಕ ಭಗವಂತ, ಅಂದರೆ ನಮ್ಮ ಒಳಗೆ ಏನು ಜ್ಞಾನ ಇದೆ ಆ ಜ್ಞಾನ ಅಲ್ಲ, ಈಗ ಇನ್ನೊಂದು ಜ್ಞಾನ ಬರ್ತಾ ಇದೆ. ಈ ಜ್ಞಾನ ಎಂಥದ್ದು ಅಂದರೆ ಅಪರೋಕ್ಷ ಜ್ಞಾನ ಬೇರೆ, ಪರೋಕ್ಷ ಜ್ಞಾನ ಬೇರೆ. ಈಗ ನಮಗೆ ಬರುವಂಥ ಜ್ಞಾನವೆಲ್ಲ ಜಡವಾದ ಜ್ಞಾನ, ವೃತ್ತಿ, ಮನಸ್ಸಿನ ಪರಿಣಾಮದಾಗುವ ಜ್ಞಾನ ಅಷ್ಟೇ ಅಲ್ಲ. ಇನ್ಯಾವ ಜ್ಞಾನ ಅಂತ ಹೇಳಿದರೆ ಸ್ವರೂಪ ಜ್ಞಾನವಲ್ಲ, ಹೊರಗಿನ ಜ್ಞಾನ, ಬಹಿಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇದು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದರೆ ದೇವರಿದ್ದಾನೆ ಕಾಣಿಸ್ತಾನೆ, ಪರೋಕ್ಷವಾಗಿ ಇಂಡೈರೆಕ್ಟ್ ಜ್ಞಾನ. ಎದುರಿಗೆ ಕಂಡರೆ ಅದು ಡೈರೆಕ್ಟ್, ಪರೋಕ್ಷ ಏನು ಅಪರೋಕ್ಷ ಜ್ಞಾನ, ಪರೋಕ್ಷವಲ್ಲದ್ದು ಅಪರೋಕ್ಷ ಜ್ಞಾನ, ಇದು ಪರೋಕ್ಷ ಜ್ಞಾನ. ಅದಕ್ಕೆ ಹೇಳ್ತಾ ಇದ್ದಾರೆ ಪರೋಕ್ಷ ವೃತ್ತಿ ಜ್ಞಾನೇನ ಯಶಾಂ ಅಜ್ಞಾನಂ ನಾಶಿತಂ ಶಿಥಿಲಂ. ಹೊರಗಿನ ಜ್ಞಾನದಿಂದ ಯಾರ ಅಜ್ಞಾನ ನಾಶವಾಗಿರುತ್ತೋ ತೇಷಾಮೇವ ಜ್ಞಾನಂ, ಅವರಿಗೆ ಜ್ಞಾನ ಹೊಳೆಯುತ್ತೆ. ಯಾವುದು? ಭಗವದ್ ಅಪರೋಕ್ಷ ಜ್ಞಾನಂ, ಭಗವಂತನ ಅಪರೋಕ್ಷ ಜ್ಞಾನ ಬರುತ್ತೆ. ತತ್ಪರಂ ಅದನಂತರ ಬ್ರಹ್ಮ ಆದಿತ್ಯವತ್ ಪ್ರಕಾಶ ಇತಿ ಇತ್ಯರ್ಥ. ತದನಂತರ ಒಳಗಿನ ಭಗವಂತ ಸೂರ್ಯನಂತೆ ಹೊಳೆಯುತ್ತಾ ಕಾಣತಾನೆ. ಎಲ್ಲಿ ಪ್ರಶ್ನೆ ಬಂತು? ಎಲ್ಲ ಜೀವರ ಒಳಗಿದ್ದು ದೇವರು ಅವರವರ ಕಾರ್ಯ ಮಾಡಿ ಮಾಡಿಸ್ತಾನೆ ಅನ್ನೋದಾದರೆ ಆ ಜೀವನಿಗೆ ತನ್ನೊಳಗಿರುವ ದೇವರು ಯಾಕೆ ಕಾಣತಾ ಇಲ್ಲ ಅಂತ ಪ್ರಶ್ನೆ ಬಂದಾಗ, ಅವನ ಸ್ವರೂಪದಲ್ಲಿ ಜ್ಞಾನವಿದ್ದರೂ ಸುತ್ತೂ ಇರುವ ಅಜ್ಞಾನದ ಆವರಣ ಯಾವುದು? ಲಿಂಗ ದೇಹದ ಆವರಣ ಇರುವುದರಿಂದ ಅವನಿಗೆ ತನ್ನೊಳಗಿರುವ ದೇವರ ದರ್ಶನವೇ ಆಗ್ತಾ ಇಲ್ಲ. ಹೊರಗಿನ ಜ್ಞಾನದಿಂದ, ಶಾಸ್ತ್ರದಿಂದ ಬಂದ ಜ್ಞಾನದಿಂದ, ಶಾಸ್ತ್ರದಿಂದ ಬಂದ ಅನುಭವ ಜ್ಞಾನದಿಂದ, ವಿಜಯದಾಸರಲ್ಲಿ ಅನುಭವ ಶಬ್ದ ಆಗ್ತಾ ಇಲ್ಲ. ಶಾಸ್ತ್ರದ ಜ್ಞಾನ ಬಂತು, ಅನುಷ್ಠಾನಕ್ಕಿಟ್ಟೇ ಇಲ್ಲ, ಅನುಸಂಧಾನಕ್ಕೆ ಬರ್ತಾನೆ ಇಲ್ಲ, ಯೂಸ್ಲೆಸ್, ಯೂಸ್ಲೆಸ್. ಸ್ವರೂಪ ಜ್ಞಾನ, ಹೊರಗಿರುವ ಅಜ್ಞಾನ ಹೋದ ಮೇಲೆ ದೇವರನ್ನು ನೋಡಲಿಕ್ಕೆ ಕಸೆ ಬರುತ್ತೆ. ಸ್ವರೂಪ ಜ್ಞಾನದಿಂದಲೇ ದೇವರ ದರ್ಶನ. ಅವಾಗಂದ್ರು ಈ ಹೊರಗಿನ ಜ್ಞಾನ ಬರ್ತಾ ಇದೆ ಈಗ ನೋಡಿ, ಅದಕ್ಕೆ ಮೊನ್ನೆ ದೃಷ್ಟಾಂತ ಕೊಟ್ಟಿದ್ದೆ. ಅಧ್ಯಯನ ಮಾಡಿಕೊಂಡು ಬಂದಿದ್ದ ಮಗ ಗುರುಕುಲದಲ್ಲಿ, ಶ್ವೇತಕೇತು ಅಧ್ಯಯನ ಮಾಡಿಕೊಂಡು ಬಂದಿದ್ದ. ಏನು ಪಂಕ್ತಿ ಪಂಕ್ತಿ ಬಾಯಿಪಾಠ, ಇಡೀ ಸಬ್ಜೆಕ್ಟ್ ಎಷ್ಟಿವೋ, ತರ್ಕ ವ್ಯಾಕರಣ ಮೀಮಾಂಸ ಅವೇದಾಂತ ಏನೇನಿವೆ ಎಲ್ಲ ಬಾಯಿಪಾಠ. ಪಂಡಿತರ ಮುಂದೆ ಕೂತಿದ್ದ, ಹೇಳಿದ ಪ್ರಶ್ನೆಗೆ ಹೇಳಿದಂತೆ ಉತ್ತರ ಕೊಟ್ಟಿದ್ದ, ಅವರೇ ಆಶ್ಚರ್ಯ ಪಡುವಂತೆ ಮುಗ್ಗರಿಸಿ ಬೀಳುವಂತೆ ಉತ್ತರ ಕೊಟ್ಟಿದ್ದ. ಪಂಡಿತ ಪ್ರಕಾಂಡ ಅಂತ ಕೀರ್ತಿ ಪಡೆದ, ಅಪ್ಪನ ಹತ್ರ ಬಂದ. ಹೌದು ಇದು ಉಪನಿಷತ್ತೇ ಹೇಳುತ್ತೆ ನಾನಲ್ಲ. ಬಂದ ಅಪ್ಪ ಕೇಳಿದ, ಓದು ಮುಗಿತೇನೋ ಅಂದ್ರೆ ನಾ ಓದಿಕೊಂಡು ಬಂದೆ ಅಂದ. ಅವಾಗ ಅಪ್ಪ ಅಂದ, ನೀನು ಓದು ಮುಗಿಲೇ ಇಲ್ಲ. ಎಷ್ಟು ಬುಕ್ ಇಷ್ಟು ನಾಲೆಡ್ಜ್ ಫುಲ್ ಇದೆ, ಪಟ್ಟ 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 ಎಲ್ಲಿ ಯಾವುದು ಕೇಳಿದ್ರೆ ಉತ್ತರ ಕೊಡ್ತೇನೆ, ಎಲ್ಲವೂ ಇದೆ. ಅದಕ್ಕಂದ್ರು ಅನುಷ್ಠಾನಕ್ಕಿಟ್ಟಿದಲ್ವೋ ದಡ್ಡ ಅಂದ್ರೆ ಏನು ಅಂತ. ಅನುಷ್ಠಾನಕ್ಕಿಡೋದು ಅಂದ್ರೆ ಏನು? ದೇವರಿದ್ದಾನೆ, ಹೀಗಿದ್ದಾನೆ, 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 ಗುಣಪೂರ್ಣ, ದೋಷರಹಿತ, ಹಾಗೆ ಹೀಗೆ ಏನು ವಾದ ಪ್ರವಾದ. ಒಬ್ಬನೇ ಬಾಯಿ ಮುಚ್ಚಿಕೊಂಡು ಒಬ್ಬನೇ ಕೂತು ಒಳಗೊಬ್ಬ ದೇವರಿದ್ದಾರೆ ಅಂತ ನೋಡಿ, ಹೇ ಸ್ವಾಮಿ ನೀ ಗುಣಪೂರ್ಣನೋ ನೀ ದೋಷರಹಿತನೋ ಅಂತ ಏಕಾಂತದಲ್ಲಿ ಚಿಂತನೆ ಮಾಡಿದೆಯಾ? ಅದು ಅನುಭವ. ಆ ಥರ ಶಾಸ್ತ್ರಜ್ಞಾನ ಯಾರಿಗೆ ಒಳಗೊಳಗೆ ಅನುಭವಕ್ಕೆ ಎಟಕಿಲ್ಲ ಆ ಶಾಸ್ತ್ರಜ್ಞಾನ ಇದ್ದರೂ ಇಲ್ಲದಿದ್ದಂತೆ ಅದನ್ನು ಹೇಳ್ತಾರೆ. ಅನುಭವವಿಲ್ಲದ ಜ್ಞಾನಕ್ಕೆ ಪ್ರತಿಷ್ಠೆಯೇತಕೆ ವಿಜಯದಾಸರು ಹೇಳ್ತಾರೆ. ಅದಕ್ಕೆ ರೆಸ್ಪೆಕ್ಟ್ ಯಾಕೆ ಕೊಡ್ತೀರಾ ಅಂತಾರೆ, ಬಹಳ ಹರ್ಷ. ರೆಸ್ಪೆಕ್ಟ್ ಯಾಕೆ ಕೊಡ್ತೀರಾ ಆ ಜ್ಞಾನಕ್ಕೆ? ಅನುಭವಕ್ಕೆ ಬಂದಿಲ್ಲ, ಸುಮ್ಮನೆ ಬರೇ ಬಾಯಿ ಮಾತು, ಬರೇ ಬಾಯಿ ಮಾತು. ಇಲಿಯನ್ನು ನೋಡಲೇ ಇಲ್ಲ, ಪುಸ್ತಕದಲ್ಲಿ ಎಲ್ಲ ವರ್ಣನೆ ಮಾಡಿದರು, ಪುಸ್ತಕದಲ್ಲೆಲ್ಲ ವರ್ಣನೆ ಮಾಡಿದ್ರು. ಇಲ್ಲಿ ಹೀಗಿರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ, ಅದು ಎಷ್ಟು ಚಿತಪ್ಪ ಇರುತ್ತೆ, ಕಾರ್ ಹಿಡಿದಂತಪ್ಪ, ಉಗುರು ಇಟ್ಟಿರುತ್ತೆ, ಎಲ್ಲ ನೋಡಿದ ಏನು ಪುಸ್ತಕದಲ್ಲೇ. ಆದಮೇಲೆ ಪ್ರತ್ಯಕ್ಷ ಇಲಿ ಬರ್ತಾ ಇತ್ತು, ಅವನ್ ಡೌಟ್ ಬಂತು ಏನಿದು ಅಂತ. ಯಾಕೆ? ಇಲಿಯನ್ನು ಅವನು ಎಲ್ಲೂ ಕಂಡೇ ಇಲ್ಲ, ಇಲಿಯನ್ನು ಕಂಡೇ ಇಲ್ಲ, ಕಾಣುವಂತೆ ಅದನ್ನು ಮೆಲುಕು ಹಾಕಲಿಲ್ಲ, ಬರೇ ಬುಕ್ಕಿಶ್ ನಾಲೆಡ್ಜ್ ವೇಸ್ಟ್. ಅದಕ್ಕನ್ನು ಹೇಳ್ತಾ ಇದ್ದಾರೆ. ಹಾಗಲ್ಲ, ಪರೋಕ್ಷ ವೃತ್ತಿ ಜ್ಞಾನ ಅಂದ್ರೆ ಯಾವುದು ಅಂದ್ರೆ ಶಾಸ್ತ್ರಜನ್ಯವಾದ ಅನುಸಂಧಾನಕ್ಕೆ ಎಟಕಿದ ಜ್ಞಾನ, ಅನುಭವಕ್ಕೆ ಬಂದ ಜ್ಞಾನದಿಂದ ಯಾರ ಅಜ್ಞಾನ ನಾಶ ಆಗಿರುತ್ತೋ ಅವರಿಗೆ ಒಳಗಿನ ಜ್ಞಾನ ವಿಶೇಷವಾಗಿ ಸೂರ್ಯನಂತೆ ಹೊಳೆಯುತ್ತೆ, ಭಗವಂತನ ದರ್ಶನ ಆಗುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತದ್ಬುದ್ಧಯ ತದಾತ್ಮನ ತನ್ನಿಷ್ಠಾ ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನ ನಿರ್ಭೂತ ಕಲ್ಮಷ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಅಪರೋಕ್ಷ ಜ್ಞಾನ ಬರಬೇಕಾದರೆ ನಮಗೆ ಆ ಸಮಾಧಾನ ಮಾಡಬೇಕು ಅಂತಿರಲ್ಲ, ಅದು ಹೇಗೆ ಮಾಡಬೇಕು? ಅದು ಹೇಳ್ತಾರೆ, ಅಪರೋಕ್ಷ ಜ್ಞಾನ ಅವ್ಯವಹಿತ ಸಾಧನಂ ಆಹ. ಅಪರೋಕ್ಷ ಜ್ಞಾನ ಬರಲಿಕ್ಕೆ ಅವ್ಯವಹಿತ ಇಮ್ಮಿಡಿಯೇಟ್ ಮಾಡಬೇಕಾದ, ಎಡಬಿಡದೆ ಮಾಡಬೇಕಾದ ಸಾಧನ ಯಾವುದು ಅಂದ್ರೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ತದ್ಬುದ್ಧಯ ಅಂದ್ರೆ ಹೇಳ್ತಾರೆ, ಹರೌ ಬುದ್ಧಿ ಯೇಷಾಂತೆ ತದ್ಬುದ್ಧಯ. ದೇವರಲ್ಲೇ ಮನಸ್ಸಿಟ್ಟವರು ತದ್ಬುದ್ಧಯ ತದಾತ್ಮನ. ತದಾತ್ಮನ ಅಂದ್ರೆ ಹೇಳ್ತಾ ಇದ್ದಾರೆ, ಸಯೇವ ಆತ್ಮ ಆದಾನಾದಿಕರ್ತ ಸ್ವಾಮಿ ಯೇಷಾಂತೆ ತದಾತ್ಮನ. ಅಂದರೆ ಯಾರು ನನ್ನ ಅನಾದಿಯಿಂದ ನನ್ನೊಳಗೆ ನಿಂತು ಎಲ್ಲ ಕರ್ಮಗಳನ್ನ ಏನು ಹೋಗೋದು ಬಿಡೋದು ಎಲ್ಲ ತೆಗೆದುಕೊಳ್ಳೋದು ತಿನ್ನೋದು ಕುಡಿಯೋದು ಮೊದಲಾದ ಸಕಲ ಕರ್ಮಗಳನ್ನ ಮಾಡಿ ಮಾಡಿಸುವ ಸ್ವಾಮಿ ಇವನೇ ಅಂತ ಯಾರಿಗಿರುತ್ತೋ ಮನಸ್ಸಿನಲ್ಲಿ ಅವರು ತದಾತ್ಮರು. ತದಾತ್ಮನ ತನ್ನಿಷ್ಠಾಹ ಅಂದ್ರೆ ತಸ್ಮಿನ್ ಅಚಂಚಲ. ದೇವರಲ್ಲಿ ಚಾಂಚಲ್ಯವಿಲ್ಲದೆ ಹಾಗೇ ಇರ್ತಾರೆ. ಚಾಂಚಲ್ಯ ಅಂದ್ರೆ ಏನು? ಈ ಸಂಸಾರದಿಂದ ಬರುವ ನಾನಾ ರೀತಿಯಾದ ಪೆಟ್ಟುಗಳಿಗೆ ಪೆಟ್ಟು ಪೆಟ್ಟು ಬೀಳ್ತಾ ಇದ್ರೆ ದೇವರಲ್ಲಿದ್ದಾನೋ ಇಳಿದಾನೋ ಅಂತನ್ನದೆ, ಇದ್ದಾನೆ 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 ಅಂತ ಯಾರಿಗೆ ಅಚಂಚಲವಾದ ನಂಬಿಕೆ, ಅಚಂಚಲವಾದ ನಂಬಿಕೆ ಈ ಸಂಸಾರದ ಸಕಲಾವಸ್ಥೆಗಳಲ್ಲಿ ಬರ್ತಾ ಇರುತ್ತೋ ಅವರನ್ನು ತನ್ನಿಷ್ಠಾ. ಇನ್ನು ಕೊನೆಗೆ ತತ್ಪರಾಯಣ. ತತ್ಪರಾಯಣ ಅಂದ್ರೆ ಸೈವ ಪರಮಯನಂ ಪರಂ ಅಯನಂ ಯೇಷಾಂತೆ ತತ್ಪರಾಯಣ. ಯಾರಿಗೆ ಇವನೇ ಮಾರ್ಗವೋ ಇವನೇ ಗಮ್ಯನೋ, ಸೇರಬೇಕಾಗಿದ್ದು ಇವನೇ, ಸೇರಲಿಕ್ಕೆ ಬೇಕಾದ ಮಾರ್ಗವೂ ಇವನೇ ಆಗಿರ್ತಾನೋ ಅವರನ್ನ ತತ್ಪರಾಯಣ. ಇಷ್ಟು ನಾಲ್ಕು ಹೇಳಿದ್ರು. ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಃ ಇಂಥವರು ಅಂತ ಹೇಳ್ತಾ ಇದ್ದಾರೆ. ಸಯೇವ ವಿಶೇಷವಾಗಿ ಅಂಥ ಜ್ಞಾನಿಗಳು ತಥಾ ಜ್ಞಾನಿನಃ ಸಂತಃ ಅತಏವ ಚ ಜ್ಞಾನ ನಿರ್ಭೂತ ಕಲ್ಮಷಃ ಭಗವತ ಅಪರೋಕ್ಷ ಜ್ಞಾನೇನ. ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕಾದರೆ ಏನು ಬೇಕು ಅಂತ ಕೇಳಿದ್ರಲ್ಲ, ಹಾ ತದ್ಬುದ್ಧಿ ಬರಬೇಕು. ಅಂದರೆ ಅವನಲ್ಲೇ ಮನಸ್ಸಿಟ್ಟಿರಬೇಕು. ತದಾತ್ಮಾನಃ ಅಂದರೆ ಅವನಲ್ಲೇ ಮನಸ್ಸಿಟ್ಟಿರ್ತೇವೆ. ಹೇಗಿಟ್ಟಿರಬೇಕು? ನನ್ನ ಸ್ವಾಮಿಯವ, ನಾ ಅಸ್ವತಂತ್ರ, ಅವನೇ ಸ್ವತಂತ್ರ, ಅವನೇ ಎಲ್ಲ ಮಾಡಿಸೋದು ಅಂತ. ಸೆಕೆಂಡ್, ಆ ಜ್ಞಾನಪೂರ್ವಕವಾಗಿ ಅವನಲ್ಲೇ ಮನಸ್ಸಿಟ್ಟಿರ್ತಾರೆ. ತನ್ನಿಷ್ಠಾ ಅಂದರೆ ಅಚಂಚಲವಾಗಿ ಅವನನ್ನು ನಂಬಿರುತ್ತಾರೆ. ತತ್ಪರಾಯಣ ಅವನೇ ನಾನು ಸೇರಬೇಕಾದ ಗಮ್ಯ. ಅವನು ಬಿಟ್ಟರೆ ನನಗೊಂದು ಬೇಡ, ಇನ್ನು ಯಾವುದೂ ನನಗೆ ಬೇಕಾಗಿಲ್ಲ ಅಂತ ಏಕಾಂತದಲ್ಲೇ ಭಗವಂತನ ಚಿಂತನ ಮಂಥನ ಯಾರು ನಡೆಸ್ತಾ ಇರ್ತಾರೆ ಅವರು ಅಪರೋಕ್ಷ ಜ್ಞಾನ ಬೇಗ ಪಡೆಯುತ್ತಾರೆ. ಅಪರೋಕ್ಷ ಜ್ಞಾನ ಬೇಗ ಪಡೆಯಲಿಕ್ಕೆ ಸಾಧನಗಳು ಇವು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹೌದಾ, ತದ್ಬುದ್ಧಯ ಅಂದ್ರಲ್ಲ, ಅವನಲ್ಲೇ ಮನಸ್ಸಿಟ್ಟಿರಬೇಕು ಅಂದ್ರಲ್ಲ, ಅದು ಹೇಗೆ? ಅವನು ಕಾಣಿಸೋದೇ ಇಲ್ಲ, ಅವನು ಕಾಣಿಸೋದೇ ಇಲ್ಲ, ಅವನಲ್ಲಿ ಮನಸ್ಸು ಹೇಗಿರಬೇಕು ನೀವು ಹೇಳಿ.
ಈಗ ಒಂದು ಏರೋಪ್ಲೇನ್ ಏನಂದ್ರೆ ಎಂಜಿನ್ನೇ ಬೇಕಾಗ, ಆ ಎಂಜಿನಿಂದ ಉಂಟಾಗುವ ಎನರ್ಜಿಯಿಂದ ಮಾತ್ರವೇ
ಆ ಇಂಜಿನ್ ಹೋಗಿರುತ್ತಲ್ಲ,
ಎಂಜಿನ್ ಹೋಗುತ್ತೆ, ಎಂಜಿನೇ ಮೇಲೆ ಹೋಗೋದು. ಆ ಮೇಲೆ ಹೋಗೋ ಕಾರಣ ಅದರ ಎನರ್ಜಿ ಕ್ರಿಯೇಟ್ ಮಾಡ್ತದೆ, ಆ ಎನರ್ಜಿಯಿಂದ ಮಾತ್ರವೇ ಎನರ್ಜಿ ನಮ್ಗೆ ಕಾಣಿಸ. ತುಂಬ ಸರಳ.
ನಾ ಏನ್ ಪ್ರಶ್ನೆ ಮಾಡಿದ್ದೆ? ಅದಕ್ಕೇನು ಬೇಕು? ಅವನೊಬ್ಬನಿದ್ದಾನೆ ಎಂಬ ನಿಶ್ಚಯ ಮೊದಲು ಬೇಕು. ಯಾವುದರಿಂದ? ನಮ್ಮ ನೋಟದಿಂದಲ್ಲ, ನಮ್ಮ ನೋಟದಿಂದಲ್ಲದೆ ನಿಶ್ಚಯವಾದ ಪ್ರಮಾಣಗಳಿಂದ. ನಮ್ಮ ತಲೆಗೆ ಪ್ರಮಾಣದ ಪ್ರಾಮಾಣ್ಯವೂ ನಿಶ್ಚಯ ಆಗಬೇಕು. ಆ ಪ್ರಮಾಣಗಳಿದೆಯಲ್ಲ, ಅದೊಂದು ಪ್ರಮಾಣ ಅಂತ ಹೇಗೆ ನಂಬೋದು? ಅದು ಪ್ರಮಾಣ ಅಂತ ತಲೆಗೆ ಬರಬೇಕು, ಅದು ಹೇಳಿದ ಸತ್ಯ ಅಂತ ತಲೆಗೆ ಬರಬೇಕು, ಅದರಲ್ಲಿ ಬರೆದಿರಬೇಕು. ಏನಂತ? ಇವನಿದ್ದಾನೆ ಅಂತ. ಆವಾಗ ಅವನಿದ್ದಾನೆ ಅಂತ ಎಚ್ಚರ. ಅವನಿದ್ದಾನೆ, ಅವನಿದ್ದಾನೆ ಅಂತ ಗೊತ್ತು. ಅವನಿದ್ದಾನೆ ಹೇಗಿದ್ದಾನೆ? ಅದಕ್ಕೆ ಹೇಳ್ತಾ ಬುದ್ಧಯ ಅಂದರೆ ಹೇಳ್ತಾ ಇದ್ದಾರೆ. ಎಲ್ಲ ಜೀವರಾಶಿಗಳನ್ನು ನೋಡುವಾಗ ಇವರ ಕುರಿತು ಪರಿಚಯ ಶಾಸ್ತ್ರ ಮೂಲಕ ಆಗಿದೆ. ಜೀವರಾಶಿಗಳಿದ್ದಾರೆ, ಜಡ ಇದೆ, ಜಡದಿಂದ ಬೇರೆಯಾದ ಜೀವರಾಶಿಗಳು ಶರೀರದಲ್ಲಿದ್ದಾರೆ ಅಂತ ಶಾಸ್ತ್ರದಿಂದ ಪರಿಚಯ. ಅದಾದ ಮೇಲೆ ಏನಾಗತ್ತೆ? ಈ ಜೀವ ಅಸ್ವತಂತ್ರ ಅಂತ ಯಾವುದರಿಂದ? ಶಾಸ್ತ್ರದಿಂದಲೇನೆ ಪರಿಚಯ. ಎಲ್ಲ ಶಾಸ್ತ್ರದ ಮೇಲೆ ಡಿಪೆಂಡೆಂಟ್, ಸೆಲ್ಫ್ ತರ್ಕ ಇಲ್ಲಿಲ್ಲ. ನಮ್ಮ ತರ್ಕದಿಂದ ನಿಶ್ಚಯವಾದ ಯಾವುದೂ ಇಲ್ಲ, ಶಾಸ್ತ್ರ ನಿಶ್ಚಿತ, ಪ್ರಮಾಣ ನಿಶ್ಚಿತ. ಅದಕ್ಕೆ ಯಾಕಂದ್ರೆ ನನ್ನ ಬುದ್ಧಿ ಹೀಗಿದೆ ಅಂತ ನಾ ಹೇಳಿದ್ರೆ ಇನ್ನೊಬ್ಬರು ನನ್ನ ಬುದ್ಧಿ ಹೀಗಿದೆ ಅಂತ ಅವನ ಬುದ್ಧಿ ಪ್ರಕಾರ ಹೇಳ್ತಾನೆ. ಹಾಗೆ ಯಾವ ಅವಕಾಶ ಕೊಟ್ಟಿಲ್ಲ ನಮ್ಮ ಮಧ್ವರಾಯರು, ಅದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ದೇವ ಇದ್ದಾನೆ ಅಂತ ನಿಶ್ಚಯ, ಜೀವ ಇದ್ದಾನೆ ಅಂತ ನಿಶ್ಚಯ ಶಾಸ್ತ್ರದಿಂದ, ಜೀವ ಅಸ್ವತಂತ್ರ ಅಂತ ನಿಶ್ಚಯ, ಏನು ಉಸಿರಾಡಲಾರ ಅಂತ ನಿಶ್ಚಯ. ಅಂಥ ಕಾಲಕ್ಕೆ ಉಸಿರಾಟ ಆಡಿಸೋದು, ಎಲ್ಲ ಮಾಡಿಸೋದು ದೇವರೇ ಎಂಬ ನಿಶ್ಚಯ ಶಾಸ್ತ್ರದಿಂದ ಪಡೆಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್, ಎಲ್ಲ ಜೀವರಾಶಿಗಳನ್ನು ನೋಡಿದಾಗ ತಲೆಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಇವರೆಲ್ಲ ಸ್ವತಂತ್ರರು, ಇವರೆಲ್ಲ ಸ್ವತಂತ್ರರು, ಉಸಿರಾಡಲಿಕ್ಕಾಗಲ್ಲ, ಕೈ ಕದಲಿಸಲಿಕ್ಕಾಗಲ್ಲ, ಕಾಲ ಕದಲಿಸಲಿಕ್ಕಾಗಲ್ಲ ಅಂಬುದು ನೆನಪಿಗೆ ಬರ್ತಾ ಬರುತ್ತೆ. ಬಂದಾಗೆಲ್ಲ ಮತ್ತೆ ಕದಲಿಸ್ತಾ ಇದ್ದಾರೆ ಇವರು, ಅವನಿಂದ ಕದಲಿಸ್ತಾ, ಅವನು ಕದಲಿಸ್ತಾ ಇದ್ದಾನೆ, ಅವನು ಕದಲಿಸ್ತಾ ಇದ್ದಾನೆ. ಹಾಗಾದರೆ ಅವರ ದೃಷ್ಟಿ ಹೇಗಿರುತ್ತೆ ಗೊತ್ತಾ ಅಂದ್ರೆ, ಹೇಳ್ತಾರೆ, ಕನ್ನಡಿಯಲ್ಲಿ ತಮ್ಮ ಮುಖ ನೋಡಿಕೊಳ್ಳಿಕ್ಕೆ ಬಂದವರು ಅವಸರದಿಂದ ಬಂದು ಕನ್ನಡಿ ಕಾಣತಾ ಇದ್ದರು, ಕನ್ನಡಿಯ ಮೇಲೆ ಗಮನ ಕೊಡದೆ ತಮ್ಮ ಮುಖದ ಮೇಲೆ ಗಮನ ಕೊಟ್ಟು ಏನೋ ಹಿಕ್ಕೊಂಡು ಏನ್ ಮಾಡ್ತಾರೋ ಎಲ್ಲ ಮಾಡಿಕೊಂಡು ಸರಸರ ಸರನೇ ಹೋಗ್ತಾರಲ್ಲ, ಆಗ ಕನ್ನಡಿ ಕಾಣಿಸಲ್ವ ಅವರಿಗೆ? ಕಣ್ಣಿಗೆ ಕಾಣಿಸುತ್ತೆ, ಕಾನ್ಸಂಟ್ರೇಷನ್ ಕನ್ನಡಿ ಮೇಲಿರಲ್ಲ, ತಮ್ಮ ಮುಖದ ಮೇಲೆ, ಕನ್ನಡಿ ಒಳಗೆ ಕಾಣಿಸುವ ತಮ್ಮ ಮುಖದ ಮೇಲಿರುತ್ತೆ. ಹಾಗೆ ಈ ಜ್ಞಾನ ಬಂದವರು ಎಲ್ಲರನ್ನ ನೋಡುತ್ತಾರಂತೆ, ಎಲ್ಲರನ್ನ ನೋಡಿದಾಗ ಕನ್ನಡಿಯಂತೆ ಇವರು ಕಾಣಿಸಲ್ಲ, ಅಸ್ವತಂತ್ರರಾದವರು, ಅದರೊಳಗೆ ದೇವರು ಕಾಣಿಸ್ತಾನೆ. ಅವರ ಆಕಾರದಲ್ಲೇ ಅವರು ನಿಂತಿದ್ದಾರೆ ಅಂದ್ರೆ ದೇವರಿರ್ಬೇಕು ಆ ಆಕಾರದಲ್ಲಿ, ಅಂದ್ರೆ ಆ ಆಕಾರದಲ್ಲೇ ದೇವರನ್ನು ನೋಡೋದು. ಕೈ ಕದಲಿತ ಸ್ವಾಮಿ ಕದಲಿಸಿದ, ಕಾಲ ಕದಲಿಸಿದ ಅಂದರೆ ಒಳಗೆ ಏನೇನು ಕಾರ್ಯ ಭಗವಂತ ಮಾಡಿಸ್ತಾ ಇದ್ದಾನೆ ಅದರ ಮೇಲೆ ದೇವರು ಹೇಗೆ ಮಾಡಿಸ್ತಾ ಇದ್ದಾನೆ, ಹೇಗೆ ಮಾಡಿಸ್ತಾ ಇದ್ದಾನೆ ಅಂತ ಅದ್ಭುತಯ. ಅಂದರೆ ನಾವಾಗಿ ದೇವರನ್ನ ನೆನೆಯೋದಲ್ಲ ಅಂದ್ರು, ತಾನಾಗಿ ನೆನಪಿಗೆ ಬರಬೇಕು. ನಾವಾಗಿ ನೆನೆಯೋದು ಬೇರೆ, ತಾನಾಗಿ ನೆನಪಿಗೆ ಬರೋದು ಬೇರೆ. ಇಷ್ಟವಿಲ್ಲದ್ದು ನಾವಾಗಿ ನೆನೆಯುತ್ತೀವಿ, ಇಷ್ಟ ಇದ್ದದ್ದು ತಾನಾಗಿ ನೆನಪಿಗೆ ಬರುತ್ತೆ. ಹೌದು, ಅದು ಅದು ವ್ಯಕ್ತಿಯಾಗಲಿ ಪದಾರ್ಥ ಆಗಲಿ, ಇಷ್ಟವಿಲ್ಲದಿದ್ದರೆ ಬಲವಂತವಾಗಿ ನೆನೆಸ್ಕೋಬೇಕು. ಹೌದಾ? ಇಷ್ಟ ಇಲ್ಲ ಅಥವಾ ಉದಾಸೀನ, ಎರಡಿದ್ರೂ ಸರಿ. ಯಾರೋ 10 ವರ್ಷ ಕಳೆದು ಕಾಣಿಸಿರ್ತಾರೆ, ಅವ್ರು ನಮಗೇನಾಗಲ್ಲ, ಅವ್ರು ಹೇಳ್ತಾರೆ ಅಲ್ರಿ ಆ ಕ್ಷೇತ್ರದಲ್ಲಿ ಕಾಣಿಸಿದ್ದ ನಿಮ್ಗೆ ಅಲ್ವಾ, ಟೆಕ್ನಿಕ್ ಇಂದ ತಪ್ಪಿಸ್ಕೊಳ್ತಾರೆ. ಹೌದ್ರಿ ನೋಡಿದೆ, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಮುಂದೆ ಹೋದ ಮೇಲೆ ಪಕ್ಕದವ್ರು ಕೇಳ್ತಾರೆ, ಹೌದು ನೀನು ಬಂದಿದ್ದೀರಾ ಅವತ್ತು, ನೆನಪಿದ್ಯಾ ಯಾರವರು ಅಂತ ಪಕ್ಕದವ್ರು ಕೇಳ್ತಾರೆ. ಯಾಕೆ ನೆನಪೇ ಇಲ್ಲ? ನೆನಪು ಯಾಕಿಲ್ಲ? ಬೇಕಾದವರಲ್ಲ. ಅದೇ ಬೇಕಾದವರಾಗಿದ್ರೆ, ಅವರ ಪರಿಚಯ ನಮಗೆ ಸಂತೋಷಕರವಾಗಿದ್ರೆ, ಅವರು 10 ವರ್ಷ 20 ವರ್ಷ ಆದ್ಮೇಲೂ ಘಟ್ಟ ನೆನಪಾಗುತ್ತೆ. ರೀ ಅವತ್ತು ನಾನು ನಿಮ್ಮನೆ ಬಂದಿದ್ದೆ, ನೀವು ನನ್ನ ಫಲಾರಕ್ಕೆ ಹಾಕಿದ್ರಿ, ಹೀಗಾಗಿತ್ತು. ಇದೆಲ್ಲ ಬೇಕಾಗಿದ್ರೆ ನೆನಪು ತಾನಾಗಿ ಬರುತ್ತೆ, ಬೇಡದಿದ್ರೆ ಅಥವಾ ಉದಾಸೀನವಾಗಿದ್ರೆ ಬರಲ್ಲ. ಅರಕಂದ್ರು ಇದಕ್ಕಿಂತ ಇನ್ನಾ ದೃಷ್ಟಾಂತ ಯಾವುದು ಅಂದ್ರೆ, ಪ್ರಹ್ಲಾದ ರಾಜರು ಹೇಳಿದ ಅದ್ಭುತವಾಗಿರತಕ್ಕಂಥ ದೃಷ್ಟಾಂತ, ಅದನ್ನು ಹೇಳಿ ಇವತ್ತು ಮುಗಿಸ್ಬೇಕು. ಇನ್ನ ಎಷ್ಟಿವೆ? 21ಕ್ಕೆ ಬಂತು, 29ಕ್ಕೆ ಮುಗಿಯುತ್ತೆ. ಮುಗಿಸೋದರಲ್ಲಿ ನಾನು ತಾತ್ಪರ್ಯ ನೋಡ್ತಾ ಇದ್ದೇನೆ. ಯಾಕಂದ್ರೆ ರಾಯರ ಪಂಕ್ತಿ ಪಂಕ್ತಿ ಓದಿ ಆನಂದ ಪಡ್ತಾ ಹೇಳಬೇಕು ಅಂತ ನಾನು ಬಂದಿದ್ದೆ. ನೀವು ಪ್ರವಚನ ಮಾಡಿಸಿದ್ದಕ್ಕೆ ಪುಣ್ಯಕ್ಕಿಂತ, ಒಂದು ಪ್ರವಚನ ಮಾಡಿಸಿದೆ ಎಂಬ ಪುಣ್ಯಕ್ಕಿಂತ, ಒಬ್ಬ ವ್ಯಕ್ತಿ ಆ ಗ್ರಂಥವನ್ನ ಪಂಕ್ತಿಗಳನ್ನ ನೋಡಿ ನೋಡಿ ಆನಂದ ಪಟ್ಟು ಹೇಳುವ ಅವಕಾಶ ಕೊಟ್ಟದಕ್ಕೆ ಅನಂತ ಪುಣ್ಯ ಬರುತ್ತೆ. ಯಾಕಂದ್ರೆ ಅಂಥ ಅವಕಾಶ ನಮ್ಗೆಲ್ಲೂ ಸಿಗಲ್ಲ. ಎಲ್ಲೂ ಕೂಡ 1 ಗಂಟೆ ಪ್ರವಚನ ಕೇಳುವರು ಮೊದಲೇ ವೈರಾಗ್ಯದಿಂದ ಬಂದಿದ್ದಾರೆ. ಯಾಕೆ ವೈರಾಗ್ಯ? ನೀವು ಮಧ್ಯಾಹ್ನವರೆಗೂ ಏನೂ ತಿನ್ನದೆ ತೀರ್ಥ ತಗೊಂಬವರೆಗೂ ಊಟಕ್ಕೆ ಕೂತ್ರೆ ಆ ಊಟ ಹೇಗಿರುತ್ತೆ? ಹಾಕಿದ ಕೂಡಲೇ ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರುತ್ತೆ. ಅದೇ ಬೆಳಗ್ಗಿನಿಂದ ಉಂಡಿ ಅವಲಕ್ಕಿ ಚಕ್ಲಿ ಅದು ಇದು ಬಾಯಲ್ಲಿ ಬೆಳೀತಾ ಇದ್ರೆ ಊಟ ಕೂತಾಗ ನಂಗೆ ಬೇಡ ನಂಗೆ ಬೇಡ ಅಂತ ಶುರುವಾದ ಕಾಲಕ್ಕೆಂದರೆ ಇರುತ್ತೆ ಅವರಿಗೆ, ಯಾಕೆ ಒಳಗೆ ಆಲ್ರೆಡಿ ಸ್ಟಾಕ್ ಕೊಟ್ಟಿರುತ್ತೆ. ಅದಕ್ಕೆ ಪ್ರವಚನಕ್ಕೆ ಬರುವಾಗಲೇ ಚಕ್ಲಿ ಉಂಡಿ ಅವಲಕ್ಕಿ ಎಲ್ಲ ಹೊಟ್ಟೆ ತುಂಬಿಕೊಂಡು ಬಂದಿರ್ತಾರೆ. ಎಲ್ಲಿ ಅಲ್ಲಿಷ್ಟು ಪ್ರವಚನ, ಈ ಪ್ರವಚನ, ಆ ಪ್ರವಚನ ಅಂತೆಲ್ಲ ಪ್ರವಚನಗಳು ಹೊಟ್ಟೆಯಲ್ಲಿ ತುಂಬಿರುತ್ತೆ. ಈ ಪ್ರವಚನ ಕೇಳಿದ್ರೆ ಸರಿ, ಇಲ್ಲ ಚಕ್ಲಿ ನಡೆಯುತ್ತೆ, ನೋ ಪ್ರಾಬ್ಲಮ್, ಅದಕ್ಕೆ ಬಂದಿರ್ತಾರೆ. ಅದಕ್ಕೆ ಈ ಪ್ರವಚನ ಕೇಳಲೇಬೇಕು, ಅದರಲ್ಲಿ ಇಂಪಾರ್ಟೆನ್ಸ್ ಇದೆ, ಅದನ್ನು ಪಡಿಲೇಬೇಕು ಅಂತ ಇಲ್ಲ. ನೀವು ಹೇಳ್ತೀರಾ ಒಳ್ಳೇದು, ಇಲ್ಲ ಸಾವಿರ ಜನ ಕೂತಾರೆ ಪ್ರವಚನ ಮಾಡಲಿಕ್ಕೆ, ನೋ ಪ್ರಾಬ್ಲಮ್, ನಮ್ಮ ಪ್ರವಚನ ನಾವು ಕೇಳುತ್ತೇವೆ. ಈ ಒಂದಿರುತ್ತೆ, ಆ ಹಿಂದಿನ ಕಾಲದಲ್ಲಿ ಆಗಿಲ್ಲ. ನೀವು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ ಜ್ಞಾನ ಕೊಡಲಿಕ್ಕೆ ಅಂತ ಗುರುಗಳ ಹತ್ರ ಹೋದಾಗ ಅವರು ಹೇಳಿದ ಒಂದು ಶಬ್ದ ಮಿಸ್ ಆಗುತ್ತೇನೋ ಅಂತ ಆದರದಿಂದ ಚಕೋರ ಪಕ್ಷಿಯಂತೆ ಹೀರಿ ಹೀರಿ ಹಿಗ್ಗುತ್ತಾ ಇದ್ರು. ಹೌದು ಸರಿ, ಏನೋ ಹೇಳಿ ಬಂದೆ ಇವಾಗ. ಪ್ರಹ್ಲಾದರಾಗ ಹೌದು, ಆ ಕಾಲಕ್ಕೆ ಏನೋ ಒಳ್ಳೆ ದೃಷ್ಟಾಂತ. ಹೌದು ಪ್ರಹ್ಲಾದ ರಾಜರು ಎಲ್ಲರನ್ನೂ ನೋಡ್ತಿದ್ರಂತೆ. ನವೇದ ಜಗತ್ ಈದೃಶಂ, ಈದೃಶಂ ಜಗತ್ ನವೇದ, ಈ ಜಗತ್ತನ್ನು ನೋಡ್ತಿದ್ರಂತೆ. ಈ ಥರ ಅವರಿಗೆ ಕಾಣಿಸ್ತಿದ್ದಿಲ್ಲಂತೆ, ಯಾಕೆ ಆ ಆಕಾರದಲ್ಲಿ ದೇವರನ್ನೇ ನೋಡ್ತಿದ್ರಂತೆ. ಅಭ್ಯಾಸ ಅಭ್ಯಾಸ ಅಭ್ಯಾಸದಿಂದ ಅದು ನಾರದರು ಹೇಳಿಕೊಟ್ಟದು. ಇನ್ನು ಕಣ್ಣು ತೆಗೆದರೆ ಜಡ ಪದಾರ್ಥದ ಮೇಲೆ ಕಾನ್ಸಂಟ್ರೇಷನ್ ಹೋಗಬಾರ್ದು, ಅದು ಸುತ್ತು ಇರೋ ದೇವರತ್ರ ಹೋಗ್ಬೇಕು ಅಷ್ಟೇ ಹೊರತು ಆ ಪದಾರ್ಥದತ್ರ ಹೋಗಬಾರದು. ತದ್ಬುದ್ಧಯ, ಅವನಲ್ಲೇ ಬುದ್ಧಿಯನ್ನು ವಿಶೇಷವಾಗಿ ನಿಲ್ಲಿಸಿದವರು. ತದ್ಬುದ್ಧಯ ತದಾತ್ಮನ, ಅಲ್ಲೇ ಹೇಳಿದರು ಅವನೇ ನನ್ನ ಸ್ವಾಮಿ, ಅವನೇ ನನ್ನ ಸ್ವಾಮಿ ಅಂತ ಸದಾ ಚಿಂತನೆ ಮಾಡತಕ್ಕಂಥವರು ತನ್ನಿಷ್ಠಾ, ಅವನಲ್ಲಿ ಚಾಂಚಲ್ಯವಿಲ್ಲದೆ ಬುದ್ಧಿಯನ್ನು ಇಟ್ಟವರು ತತ್ಪರಾಯಣ. ಇವನೇ ನನಗೆ ಗಮ್ಯ, ಇವನನ್ನೇ ನಾನು ವಿಶೇಷವಾಗಿ ಸೇರಬೇಕು ಅಂತ ಇದ್ದವರು ಸೇರ್ತಾರೆ. ಅದಾಗಂದ್ರು ತದ್ಬುದ್ಧಿ ಅಂದರೆ ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತಾಃ ಸಮದರ್ಶಿನಃ. ಏನೇನು ಅಂತ ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಒಂದು ಕಡೆ ಇದ್ದಾನೆ, ಗವಿ ಆಕಳಲ್ಲಿ, ಬ್ರಾಹ್ಮಣೆ ಗವಿ ಹಸ್ತಿನಿ ಆನೆಯಲ್ಲಿ, ಶುನಿಚೈವ ನಾಯಿಯಲ್ಲಿ, ಶ್ವಪಾಕೇಚ ನಾಯಿಯನ್ನು ಕೊಂದು ತಿನ್ನುವವನಲ್ಲಿ, ಪಂಡಿತಾಃ ಜ್ಞಾನಿಗಳು, ಸಮದರ್ಶಿನಃ ಸಮಾನವಾದ ಬುದ್ಧಿ ಇರುವಂಥವರಾಗ್ತಾರೆ. ಅದಕ್ಕೆ ಒಬ್ಬರು ಬರೆದರು, ಅದಕ್ಕೆ ನನ್ನ ಕಣ್ಣಿಗೆ ಬ್ರಾಹ್ಮಣ ನಾಯಿ ಎರಡೂ ಒಂದೇ ಥರ ಕಾಣಿಸ್ತಾರೆ. ಅದಕ್ಕೆ ಆಚಾರ್ಯರು ಇದಲ್ಲವಯ್ಯ ಅರ್ಥ, ಏ ಅದೇ ಅರ್ಥ, ಆನೆ ಈಸ್ ಈಕ್ವಲ್ ಟು ಬ್ರಾಹ್ಮಣ, ಈಸ್ ಈಕ್ವಲ್ ಟು ನಾಯಿ, ಈಸ್ ಈಕ್ವಲ್ ಟು ಆಕಳು, ಎಲ್ಲ ಈಸ್ ಈಕ್ವಲ್ ಟು, ಇದು ಅದೇ ಅದು ಇದೆ, ಇದು ಅದೇ ಅದು ಇದೆ ಎಲ್ಲ ಹೇಳಿದರು. ಹೇಳಿದಾಗ ಅಂದರು ಅಯ್ಯ ಒಂದು ಮಾತು ಕೇಳ್ತೀನಿ, ತಪ್ಪು ತಡಿಬೇಡ ಕೇಳಿ, ಏನಾಗ್ತಿಲ್ಲ ನಿಮ್ಮ ಅಪ್ಪನ ಶ್ರಾದ್ದ ನಾಳೆ, ಯಾರನ್ನ ಕರೆದಿ? ಬ್ರಾಹ್ಮಣನ ಕರೆದಿ. ಅಲ್ಲ ನಿನಗೆ ನಾಯಿ ಬ್ರಾಹ್ಮಣ ಒಂದೇ ಅಲ್ವಾ, ಮತ್ತೆ ನಾಯಿನ್ಯಾಕ್ ಕರಿಬಾರ್ದು ಊಟಕ್ಕೆ? ನಿಮ್ಮಪ್ಪನ ಶ್ರಾದ್ದಕ್ಕೆ ನಾಯಿಗಳು ಊಟ ಹಾಕಿದಾಯ್ತಲ್ಲಪ್ಪ, ಬ್ರಾಹ್ಮಣನ ಕರಿತಾ ಇದೀಯ? ಸೈಲೆಂಟ್ ಆಗಿಬಿಟ್ಟ. ಅಂದರೆ ಬ್ರಾಹ್ಮಣ ನಾಯಿ ಒಂದೇ ಅಲ್ಲ, ಅಲ್ಲಿ ತಾರತಮ್ಯವಿದೆ, ಅವುಗಳೊಳಗಿರುವ ದೇವರಲ್ಲಿ ತಾರತಮ್ಯ ಇಲ್ಲ. ಒಬ್ಬನನ್ನೇ ಎಲ್ಲ ಕಡೆ ನೋಡ್ತಾ ಇದ್ದಾರೆ, ಎಲ್ಲರಲ್ಲೂ ಒಬ್ಬನನ್ನು ನೋಡುವ ದೃಷ್ಟಿ. ತದ್ಬುದ್ಧಯ ಅಂದವಲ್ಲ, ಅದರ ಎಕ್ಸ್ಪ್ಲನೇಷನ್, ಬಿಟ್ ಬೈ ಬಿಟ್ ಎಕ್ಸ್ಪ್ಲನೇಷನ್ ಕೃಷ್ಣ ಕೊಡ್ತಾ ಇದ್ದಾನೆ. ತದ್ಬುದ್ಧಯ ಅಂದರೆ ಯಾವುದನ್ನ ನೋಡಿದ್ರು ಸೆಂಟರ್ ಪಾಯಿಂಟ್ ಇವನೇ ಅದರಲ್ಲಿ ಆಕ್ಟಿವೇಟ್ ಮಾಡಿಸ್ತಾ ಇದ್ದಾನೆ. ಆನೆಯಲ್ಲಿದ್ದ ದೇವರು ಒಂದೇ, ಬ್ರಾಹ್ಮಣನಲ್ಲಿದ್ದ ದೇವರು ಒಂದೇ, ಆಕಳಲ್ಲಿದ್ದ ದೇವರು ಒಂದೇ, ಆ ವ್ಯಕ್ತಿಗಳು ಬೇರೆ. ಅದಕ್ಕೆ ಹೇಳ್ತಾ ಇದ್ದಾರೆ ರಾಯರ ಶನ ಬರೀತಾರೆ, ಪಂಡಿತಾಹ ಅಂದ್ರೆ ಯಾರು? ಪರೋಕ್ಷ ಜ್ಞಾನಿನ, ಅಪರೋಕ್ಷ ಜ್ಞಾನಿಗಳಲ್ಲ, ಪರೋಕ್ಷ ಜ್ಞಾನಿಗಳೇನಿದ್ದಾರೆ ಅವರೆಲ್ಲ ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣಾದಿಷು ವಿಷಯೇಶು, ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಮೊದಲಾದ ವಿಷಯ ಪದಾರ್ಥಗಳಲ್ಲಿ ಸ್ಥಿತಂ ವಿಷಮೇಶು, ಎಲ್ಲವೂ ಸಮವಾಗಿಲ್ಲ, ವಿಷಮವಾಗಿದೆ, ವಿಷಮವಾಗಿದೆ, ಅದರ ಯೋಗ್ಯತಾ ತಾರತಮ್ಯ ತುಂಬಾ ಇದೆ. ವಿಷಮೇಶು ಸ್ಥಿತಂ ಹರಿಂ, ಆ ಎಲ್ಲ ವಿಷಮ ಪದಾರ್ಥಗಳಲ್ಲಿ ವಿಷಮ ವ್ಯಕ್ತಿಗಳಲ್ಲಿರುವ ಶ್ರೀಹರಿಯನ್ನು ಸಮಂ ಅಂದರೆ ಗುಣೇಶು ದೋಷಾಭಾವೇಚ ಸಮಂ ತಾರತಮ್ಯಾಭಾವಂ ಚ ಪಶ್ಯಂತಿ ಅಂತ ಹೇಳ್ತಾ ಇದ್ದಾರೆ. ಸಮ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಇಲ್ಲಿರುವ ದೇವ ಅಲ್ಲಿರುವ ದೇವ ಸಮ ಅಂದರೆ ಗುಣಗಳಲ್ಲಿ ಸಮ, ದೋಷಾಭಾವದಲ್ಲೂ ಸಮ. ದೋಷ ಇಲ್ಲದೇ ಇರುವುದು ಎಲ್ಲ ಕಡೆ ಈಕ್ವಲ್, ಗುಣದಿಂದ ತುಂಬಿರೋದು ಎಲ್ಲ ಕಡೆ ಈಕ್ವಲ್ ಆಗಿದೆ. ಅಷ್ಟೇ ಅಲ್ಲ, ಎರಡರ ಮಧ್ಯೆ ತಾರತಮ್ಯ ಇಲ್ಲ, ತಾರತಮ್ಯ ಇಲ್ಲ. ಈ ರೀತಿಯಾಗಿ ಸಮದರ್ಶಿನ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇಹೈವ ತೈರ್ ಧಿತ ಸರ್ತೋ ಯಶಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಮದರ್ಶಿನಂ ಸ್ತೌತಿ, ಸಮದರ್ಶಿಗಳಾದವರನ್ನ ಅವರ ಗುಣವನ್ನ ವಿಶೇಷವಾಗಿ ಹೊಗಳುತ್ತಾರೆ. ಹೇಳ್ತಾರೆ, ಯಾರಾದರೆ ಸಾಮ್ಯೇ ಸ್ಥಿತಂ ಮನಃ ಯಶಾಂ, ಯಾರಿಗೆ ಎಲ್ಲ ಕಡೆ ಇರುವ ದೇವರಲ್ಲೇ ಮನಸ್ಸಿದೆಯೋ, ಎಲ್ಲ ಕಡೆ ಇರುವ ದೇವರು ಸಮ 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 ಅಂತ ನೋಡುತ್ತಾ ಬರ್ತಿರ್ತಾರೋ ಅಂಥವರು ತೈಲಿ ಇಹ ಇವ ಅಸ್ಮಿನ್ನೇವ ಜನ್ಮನಿ, ಯಾವ ಜನ್ಮದಲ್ಲಿ ಅವರಿಗೆ ಪ್ರತಿಯೊಂದು ವ್ಯಕ್ತಿಯಲ್ಲಿರುವ ದೇವರು ಸಮ ಸಮ ಎಂಬ ದೃಷ್ಟಿ ಅಂದರೆ ಅನುಭವದ ದೃಷ್ಟಿ ಬರುತ್ತೋ ಅವರಿಗೆ ಆ ಜನ್ಮದಲ್ಲೇ ಸಂಸಾರ ಗೆದ್ದಿದ್ದಾರೆ ಅಂತ ಅರ್ಥ ಅಂತ ಬರುತ್ತಾರೆ. ಸಂಜನ್ಮಾದಿ ರೂಪ ಸಂಸಾರ ಜಿತ ಇಹೈವ ತೈರ್ ಜಿತ ಅಂತ ರಾಯರು ಹೇಳ್ತಾ ಇದ್ದಾರೆ. ಇನ್ನ ದೃಶ್ಯತ್ವೇನೋಕ್ತಂ ಸಮಂ ವಸ್ತು ಕಿಂ ಕೇನ ಸಾಮ್ಯಂ ಅಂದ್ರೆ ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಇರುವ ವಸ್ತು ಅದು ಯಾವುದು, ಯಾವುದಕ್ಕೆ ಸಮಾನ ಅಂದ್ರೆ ಎಲ್ಲ ಕಡೆ ಇರುವ ವಸ್ತು ಬ್ರಹ್ಮ ತನಗೆ ತನೇ ಸಮಾನ, ತನಗೆ ಸಮಾನರಾದವರು ಇನ್ನೊಬ್ಬರಿಲ್ಲ ಎಂಬ ದೃಷ್ಟಿಯು ನಮಗೆ ಬೆಳೆಯಬೇಕು. ತಸ್ಮಾತ್ ಸಮತೆಯ ಸರ್ವತ್ರ ಸ್ಥಿತಸ್ಯ ಬ್ರಹ್ಮತ್ವಾತ್, ಬ್ರಹ್ಮ ಅಂದ್ರೆ ಯಾರು? ಸಮನಾಗಿ ಎಲ್ಲಾ ಕಡೆ ಇರುವವನೇ ಬ್ರಹ್ಮನಾದ್ದರಿಂದ ತೇ ಸಮದರ್ಶಿನಃ ಬ್ರಹ್ಮಣೆ ಸ್ಥಿತಾಹ ಏವ. ಸಮನಾದ ಬ್ರಹ್ಮನನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರು ಸಮದರ್ಶಿಗಳು, ದೇವರಲ್ಲೇ ಇರ್ತಾರೆ, ಯಾಕೆ ದೇವರನ್ನೇ ನೋಡುತ್ತಾ ಇರ್ತಾರೆ. ಆದ್ದರಿಂದ ಅಂತ ಹೇಳಿದಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.